ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿಕ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನೈನೋಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೈತ್ಯಜೋ ಅಕ್ಷೀರ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯಜ್ಜಿತಂ ತವ ಭಕ್ತಾನ ಅಸ್ಮಾಕಂ ನೃಹರೇ ಹರೇ ಸದಾ ಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿ ಸಪ್ತಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿಸಿ ಕೇಳಿ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇವಾಗ ನಾವು ಧ್ಯಾನ ಪ್ರಕ್ರಿಯೆ ಸಂಜೆಯಲ್ಲಿ 26th ಪದ್ಯ, ಸೊ ಇದನ್ನ ಇಷ್ಟು ತನಕ ಹೇಳಿದ್ದನ್ನ ಸಮಪ್ ಮಾಡ್ತಾ ಇದ್ದಾರೆ. ಈ ಪದ್ಯ ಹೀಗೆ ಹೋಗುತ್ತೆ. ಇನಿತು ವ್ಯತಿರೇಕಾನ್ವಯಗಳೆಂದೆನಿಪ ಪೂಜಾ ವಿಧಿಗಳನ್ನು ತಿಳಿ ಅನಿಮಿಶೇಷನ ತೃಪ್ತಿ ಪಡಿಸುತ್ತಲಿರು ನಿರಂತರದೀ ಘನ ಮಹಿಮ ಕೈಗೊಂಡು ಸ್ಮೃತಿ ಮೃತಿ ಜನುಮಗಳ ಪರಿಹರಿಸಿ ಸೇವಕ ಜನರೊಳು ಇಟ್ಟಾನಂದ ಬಡಿಸುವನು ಭಕ್ತವತ್ಸಲನು ಆನಂದ ಪಡಿಸುವ ಭಕ್ತವತ್ಸಲನು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಸಮರೈಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಿಂದ ನಾವು ಹಿಂದೆ ಹೇಳಿರುವಂತ ಈ ರೀತಿಯಿಂದ ವ್ಯತಿರೇಕ ಪೂಜೆ ಮತ್ತು ಅನ್ವಯ ಪೂಜೆ, ವ್ಯತಿರೇಕ ಅನ್ವಯಗಳಿನ್ ಏನಿಪ್ಪ ಪೂಜಾ ವಿಧಿಗಳನ್ನು. ಸೊ ವ್ಯತಿರೇಕ ಪೂಜೆ ಅನ್ವಯ ಪೂಜೆ ಇದು ಏನು, ಇದು ಮಾತ್ರ ತಿಳ್ಕೊಂಡು ಮನಸ್ಸು ಬಂದಂತೆ ಪೂಜೆ ಮಾಡೋದಿಲ್ಲ. ಫಸ್ಟ್ ಪುಷ್ಪಂ ಸಮರ್ಪಯಾಮಿ ಆಮೇಲೆ ಸ್ನಾನಂ ಸಮರ್ಪಯಾಮಿ ಹೀಗಿಲ್ಲ. ಬಾಹ್ಯ ಪೂಜೆ ಮಾಡುವಾಗ ಆ ಬಾಹ್ಯ ಪೂಜೆಗಳಿಗೆ ವಿಧಿ ಇದೆ, ಮನಸ್ಸಿನಿಂದ ಮಾಡುವಂತ ಪೂಜೆಗಳಿಗೇನು ಒಂದು ಒಂದು ಅದು ಸ್ವಲ್ಪ ವ್ಯತ್ಯಾಸ, ಎಲ್ಲೆಲ್ಲಿ ಇದೆಯೋ ಆಯಾ ವಸ್ತುಗಳಲ್ಲಿ ಅನ್ವಯ ವ್ಯತಿರೇಕ ನೋಡ್ತಾ ಹೋಗೋದು. ಸೊ ಹೀಗೆ ಇದು ವ್ಯತಿರೇಕ ಅನ್ವಯ ವ್ಯತಿರೇಕಾನ್ವಯಗಳೆಂದೇನಿಪ್ಪ ಪೂಜಾ ವಿಧಿಗಳನ್ನ ತಿಳಿ. ಸೊ ಪೂಜೆ ಮಾಡ್ಲಿಕ್ಕೇನು ದೇವರು ಒಂದು ವಿಧಿ ಕೊಟ್ಟಿದ್ದಾನೆ. ತಂತ್ರಸಾರ ಅಂಬುದು ಮೂಲ ಗ್ರಂಥ, ಆ ತಂತ್ರಸಾರ ಗ್ರಂಥವನ್ನ ಸಂಗ್ರಹ ಮಾಡಿ ಆಚಾರ್ಯರು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಬರೋದು ಪಂಚರಾತ್ರ ಮುಂತಾದಲ್ಲಿಂದನೂ ಬರುತ್ತೆ, ಮೇನ್ ಆಗಿ ಅಲ್ಲಿಂದ ಬರೋದು. ಸೊ ಹೀಗೆ ಈ ಪೂಜಾ ವಿಧಿಗಳನ್ನ ತಿಳಿ, ಯಾವಾಗಲೂ ಹರಿಕಥಾಂಸಾರದಲ್ಲಿ ತಿಳಿ ಅದರ್ವೈಸ್ ಅರಿತು ಅಂತ ಹೇಳೋವಾಗ ಯಾವಾಗಲೂ ಅದು ಉಪದೇಶ ಮುಖವಾಗಿ, ಉಪದೇಶ ಮುಖ ಅಂದ್ರೆ ಏನು, ಒಂದು ಗುರುಗಳ ಮೂಲಕವಾಗ ನಾವೇ ಒಂದು ಪುಸ್ತಕ ತಗೊಂಡು ಆ ಪೂಜಾ ವಿಧಿ ಪೂಜಾ ಪದ್ಧತಿ ಅಂತ ಒಂದು ಪುಸ್ತಕ ತಗೊಂಡು ನಾವೇ ಕೂತ್ಕೊಂಡು ನಾವೇ ಮಾಡೋದಲ್ಲ. ನಮ್ಮಲ್ಲಿ ಅದಕ್ಕೆ ಪರಂಪರಾ ಪ್ರಾಪ್ತ ಅಂತ ಕೃಷ್ಣ ಹೇಳಿದಂತೆ ನಮ್ಗೆ ಒಂದು ಗುರುಗಳು ಯಾರು ಊರ್ಲಿ ಯಾರು ಇದ್ದಾರೋ ಅದೆಲ್ಲ ಅದು ಹಿಂದೆ ನೋಡಿದ್ದೀವಿ. ಸೊ ಅದು ತಿಳ್ಕೊಂಡು ತಿಳಿ ಅಂದ್ರೆ ಪ್ರಾಪರ್ ವೇ, ಹಾಗೆ ನಾವು ಅಕಾಡೆಮಿಕ್ಸ್ಲಿ ಒಂದೊಂದು ಸಬ್ಜೆಕ್ಟ್ ಕಲಿಬೇಕು ಅಂದ್ರೆ ಒಂದು ಪ್ರಾಪರ್ ಚಾನೆಲ್ ಇಂದ ಹೋಗ್ತೀವೋ ಹಾಗೇನೆ ಇದು ವಿಧಿಗಳನ್ನೇ ತಿಳಿ ಅಂದ್ರೆ ವಿಧಿಗಳನ್ನ ಆ ಹಿರಿಯರಿಂದ ಗುರು ಹಿರಿಯರಿಂದ ತಿಳಿದು ಅನಿಮಿಷರು ಅಂದ್ರೆ ನಿದ್ದೆ ಮಾಡದೆ ಇರುವವರು ಅಂದ್ರೆ ದೇವತೆಗಳು ಅಂತ ಹೇಳ್ತೀವಿ, ಅಮರರು ದೇವತೆಗಳು ಅಂತ. ಇಲ್ಲಿ ವಿಶೇಷವಾಗಿ ಯಾಕೆ ಹೇಳ್ತಾರಂದ್ರೆ ಅವರು ಕಣ್ಣು ಮುಚ್ಚೋದೇ ಇಲ್ಲ ಯಾವ ವಿಷಯದಲ್ಲಿ, ನಿಜವಾಗ್ಲೂ ಕಣ್ಣು ಮುಚ್ಚೋದಿಲ್ಲ ಅವರು ನಮ್ಮಂಥವರಲ್ಲ. ಇನ್ನೊಂದು ಕಣ್ಣು ಮುಚ್ಚೋದಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ, ನಿದ್ರೆ ಅಂಬೋದು ಅಜ್ಞಾನ, ಆ ಅಜ್ಞಾನ ಅಂಬೋದು ಅವ್ರಿಗಿಲ್ಲ. ಕಣ್ಣು ತೆರೆದು ಇರ್ತಾರೆ ಅಂದ್ರೆ ಯಾವ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಎಲ್ಲಿನೂ ಕಣ್ಣು ತೆರೆದು ಇರ್ತಾರೆ ಅವರು. ಕಣ್ಣು ಅಂದ್ರೆ ಹೊರಗಣ್ಣಲ್ಲ ಒಳಗಣ್ಣು, ಅವ್ರಿಗೆ ಬನಂಜಾಚಾರ್ಯ ಹೇಳೋ ತರ ತಿಳಿ ಕಣ್ಣು ಅಂತ ಹೇಳ್ತಾರೆ, ಅವರು ತಿಳಿ ಕಣ್ಣಿನಿಂದ ನೋಡ್ತಾರ ಅಂತ. ಸೊ ಹಾಗೆ ಅದಕ್ಕೆ ಈ ಶಬ್ದ ಅನಿಮಿಷರು ದೇವತೆಗಳು, ಈ ದೇವತೆಗಳಿಗೆ ಈಶ ಅಂದ್ರೆ ಆ ಅವನಿಗೆ ಆ ಪ್ರಭು, ಈ ದೇವತೆಗಳ ಒಡೆಯನು. ಸೊ ಇಲ್ಲಿ ಹೇಳುವ ಮೂಲಕವಾಗಿ ಏನ್ ಹೇಳ್ತಾರಂದ್ರೆ ವಿಧಿಗಳನ್ನ ತಿಳಿದು ಅನಿಮಿಷೇಷನ ತೃಪ್ತಿ ಪಡಿಸುವ ಅಂದ್ರೆ ದೇವತೆಗಳಿಗೆ ಈಶನಾದ ಅಲ್ಲಿನೂ ತಾರತಮ್ಯ ಅಂದ್ರೆ ಪೂಜಾ ಮಾಡೋವಾಗ ಪರಿವಾರ ದೇವತೆಗಳು ಸಹಿತವಾಗಿ ದೇವರನ್ನ ಪೂಜೆ ಮಾಡೋದು ಅದನ್ನ ತಿಳ್ಕೋಬೇಕು. ಸೊ ಇದು ಹೇಳೋವಾಗಲೇ ದೇವತೆ ಆ ಪಿಕ್ಚರ್ ಆ ಚಾರ್ಟ್ ಅಲ್ಲಿನೂ ನಾವು ನೋಡಿದ್ದೀವಿ. ಸೊ ಇದು ಹೇಳೋವಾಗಲೇ ಅನ್ವಯ ವ್ಯತಿರೇಕ ಮಾಡೋವಾಗ ನಮ್ಗೆ ವ್ಯತಿರೇಕ ಅಂತ ಬಂದ್ರೆ ಅಲ್ಲಿ ಏನಾಗತ್ತೆ, ವ್ಯತಿರೇಕ ಅಂತ ಬಂದ್ರೆ ದೇವರ ಬಿಟ್ಟು ಉಳಿದದ್ದು ಅಂತ ಆಗತ್ತೆ. ಉಳಿದದ್ದು ಜಡವೂ ಇರುತ್ತೆ, ಅಲ್ಲಿ ಇರುವಂತಹ ದೇವತೆಗಳು ಇರ್ತಾರೆ. ಸೊ ದೇವತೆಗಳು ದೈತ್ಯರನ್ನ ಪ್ರಶಸ್ತಿನ ಬರೋದಿಲ್ಲ ಅಲ್ಲಿ. ಸೊ ಹೀಗೆ ಈ ರೀತಿ ವ್ಯತಿರೇಕಾನ್ವಯಗಳೆಂದೆನಿಪ ಪೂಜಾ ವಿಧಿಗಳನ್ನೇ ತಿಳಿ ಅನಿಮಿಶೇಷನ ತೃಪ್ತಿ ಪಡಿಸುತ್ತಾನೋ ಇದೆ. ಸೊ ತೃಪ್ತಿ ಅನಿಮಿಶೇಷನಿಗೆ ಅಂದ್ರೆ ಆ ಭಗವಂತನಿಗೆ, ಈಶನಿಗೆ ಅಂತ ಹೇಳದೆ ದೇವತೆಗಳಿಗೆ ಒಡೆಯನಾದಂತ ಭಗವಂತ. ಸೊ ಅವನನ್ನ ತೃಪ್ತಿ ಪಡಿಸುತ್ತ, ತೃಪ್ತಿ ಅಂತ ಹೇಳುವಾಗ ಅವನಿಗೆ ಸಂತೋಷ ಪಡಿಸುತ್ತ ಮಾಡಬೇಕು ಅಂತ. ತೃಪ್ತಿ ಪಡಿಸುತ್ತ ಇರು ನಿರಂತರದಿ, ತೃಪ್ತಿ ಪಡಿಸ್ತಾ ಇರು ನಿರಂತರದಿ ಅಂತ ಹೇಳ್ತಾ ಇದ್ರಿ. ನಾನು ಇಲ್ಲಿ ಸ್ವಲ್ಪ ಒಂದು ಬ್ರೇಕ್ ತಗೊಳ್ತೀನಿ, ಒಂದು 1 ಮಿನಿಟ್ಲಿ ರೀಜಾಯಿನ್ ಮಾಡ್ತೀನಿ, ಒಂದೇ ನಿಮಿಷದಲ್ಲಿ ರೀಜಾಯಿನ್ ಮಾಡ್ತೀನಿ. ಒಂದೇ ನಿಮಿಷ. ಹರಿಶಿನ ಸಾರಿ ತಿರ್ಗಾ ರೆಕಾರ್ಡ್ ಪ್ರೆಸ್ ಮಾಡಿ ನಾನು ಕಂಟಿನ್ಯೂ ಮಾಡ್ತೀನಿ.
ನೀವು ಮಾಡ್ರಿ ಮ್ಯಾಮ್, ನಾನು ಪಾಸ್ ಮಾಡಿದ್ದೆ, ಹಂಗೆ ರೆಸ್ಯೂಮ್ ಮಾಡ್ತಾನೆ.
ಓಕೆ ಓಕೆ, ಶುರು ಮಾಡ್ತೀನಿ.
ಹಂಗೆ ಕಂಟಿನ್ಯೂ ಮಾಡುವ.
ತಿಳಿದು ಅನಿಮಿಶೇಷನ ತೃಪ್ತಿ ಪಡಿಸುತ್ತಲಿರು ನಿರಂತರದಿ, ದೇವರಿಗೆ ತೃಪ್ತಿ ಮಾಡ್ತಾ ಇರು ಅಂತ. ಇದು ಮೇಲಿಂದ ಮೇಲೆ ನೋಡೋವಾಗ ಏನಾಗತ್ತೆ ಅಂದ್ರೆ, ನಾವು ಏನಾರು ಮಾಡಿದ್ರೆ ದೇವರಿಗೆ ತೃಪ್ತಿ ಆಗ್ತಾ, ತೃಪ್ತನ ಆಗ್ತಾ. ನಮ್ ತರ ಯಾರನ್ನಾರು ನಮ್ಮ ಮಕ್ಕಳು ನಮ್ಗೆ ನಮ್ಮ ಮನಸ್ಸಿಗೆ ಹಿಡಿತವಾದ ಮಾಡಿದ್ರೆ ನಮ್ಗೆ ತೃಪ್ತಿ ಬರತ್ತೆ. ಸೊ ದೇವರಿಗೆ ಅಂತ ತೃಪ್ತಿ ಆಗತ್ತಾ ಅಂದ್ರೆ ದೇವರಿಗೂ ನಿತ್ಯ ತೃಪ್ತ. ನಾವು ಮಾಡುವುದರಿಂದ ಅವನಿಗೆ ಏನು ತೃಪ್ತಿ ಆಗುವುದು, ದುಃಖ ಆಗುವುದು ಎಂಬುದು ಅವನಿಗೆ ಇಲ್ಲ. ಮತ್ತೆ ಯಾಕೆ ತೃಪ್ತಿ ಪಡಿಸುತ್ತಲಿರು ನಿರಂತರದಿ ಅಂದ್ರೆ ಏನರ್ಥ ಅಂದ್ರೆ, ದೇವರು ತೃಪ್ತನಾಗ್ತಾನೆ ಅಂದ್ರೆ ಅದು ಭಗವಂತ ಅಂದ್ರೆ ದೇವರು ಹಾಕಿಕೊಟ್ಟ ದಾರಿ. ಆ ದಾರಿಯಲ್ಲಿ ನಮಗೆ ಕರ್ಕೊಂಡು ಹೋಗುವನು ದೇವರೇ ಆಗ್ತಾನೆ. ಸೊ ನಮ್ಮಲ್ಲಿ ಇದ್ದು ಅವನು ಅದನ್ನ ಮಾಡಿದ್ರೆ ಆ ನಾವು ಮಾಡುವಂತ ಆ ಕ್ರಿಯೆ, ಈ ಒಂದು ಅನ್ವಯ ವ್ಯತಿರೇಕ ಪೂಜಾ ವಿಧಿಗಳನ್ನ ತಿಳ್ಕೊಂಡು ನಾವು ಹೀಗೆಲ್ಲ ಮಾಡಬೇಕಂದ್ರ ನಮಗೆ ಭಗವಂತ ಒಳಗೆ ಇದ್ದು ನಮ್ಮ ಬಿಂಬರೂಪನಾಗಿ ಅವನಿದ್ದು ಆ ಪ್ರೇರಣೆಯನ್ನು ಕೊಡಬೇಕು, ಮತ್ತು ಅದಕ್ಕೆ ಬೇಕಾದ ಅನುಕೂಲ ಮಾಡಿ ಕೊಡಬೇಕು. ತಿಳಿದು ಅಂದ್ರೆ ನಮ್ಗೆ ತಿಳಿಸೋರೊಬ್ರು ಬೇಕೇ ಬೇಕು, ಎಲ್ಲಿ ಹುಡ್ಕೊಂಡು ಹೋಗೋದು ನಾವು? ಸೊ ಅವನೇ ತಂದು ಇಡ್ತಾನೆ, ಅವನೇ ಆ ಒಂದು ಸಲಕರಣಗಳನ್ನು ತಂದು ಇಡ್ತಾನೆ, ಮನಸ್ಸನ್ನೇ ತಂದು ಇಡ್ತಾನೆ. ಎಲ್ಲವೂ ವಿಧಿಯೇ ಹಾಗಿದೆಯೋ ಹಾಗೆ ನಮ್ಮ ಯೋಗ್ಯತೆ ಹಾಗೇನ್ ನಮ್ಮ ಯೋಗ್ಯತೆ ಇಲ್ಲ. ಒಬ್ಬೊಬ್ರು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆಯಾ ಕಾಲದಲ್ಲಿ ಈ ಕಾಲದಲ್ಲಿ ಎಷ್ಟಿದೆ ಅಷ್ಟು ನಾವು ಮಾಡಿದ್ರೆ ಆವಾಗೆ ಅವನು ಅವನು ಹಾಕಿಕೊಟ್ಟ ಒಂದು ಮಾರ್ಗ ಪ್ರಕಾರ ಹೋಗಬೇಕಂದನ್ನು ಆ ವಾಸುದೇವ ರೂಪ ಭಗವಂತ ಆ ಒಂದು ನಮ್ಮ ನಮ್ಮಿಂದ ಅವನು ನಡೆಸಬೇಕು. ಸೊ ಅದು ಮಾಡುವಂತ ಆ ಬಿಂಬರೂಪ ಅಲ್ಲಿ ಅವನು ಆ ರೂಪ ಒಂದು ಇರುತ್ತೆ, ಸಾಧನೆ ಮಾಡಿಸುವ ಆ ರೂಪ ಒಂದು ಇರುತ್ತೆ. ಸೊ ಆ ರೂಪ ಜೊತೆಯಲ್ಲಿ ಇಲ್ಲಿ ಭಗವಂತನ ರೂಪ ನಮ್ಮಿಂದ ಮಾಡಿಸುವಂತ ರೂಪ ಆ ಒಂದು, ಮತ್ತು ಭಗವಂತನ ಅನೇಕ ರೂಪಗಳು. ಸೊ ಇದು ಮೂಲಕವಾದ ಭಗವಂತನಿಗೆ ತನ್ನದೇ ಆದ ರೂಪದಿಂದ ತೃಪ್ತಿ ಬರುತ್ತೆ. ತೃಪ್ತಿ ಅಂದ್ರೆ ಸ್ವರಮಣಾಧ, ಇನ್ನೊಬ್ಬರ ದೇವರಿಗೆ ಇನ್ನೊಬ್ಬರಿಂದ ತೃಪ್ತಿನೋ ಸಂತೋಷನೋ ಏನೋ ಇಲ್ಲ, ಬಟ್ ತನ್ನ ರೂಪ ಜೊತೆಯಲ್ಲಿ ಅವನು ಯಾವತ್ತು ವಿಹಾರ ಮಾಡ್ತಾ ಇರ್ತಾನೆ. ಇದು ಅನೇಕ ಕಡೆ ಆಚಾರ್ಯರು ಇದನ್ನ ಐತ್ರೇಯ ಭಾಷ್ಯದಲ್ಲಿ ಎಲ್ಲ ಹೇಳ್ತಾರೆ, ತೈತ್ರೇಯದಲ್ಲಿನೂ ಬರುತ್ತೆ ಇದು. ಸೊ ಹೀಗೆ ತೈತ್ರೇಯದಲ್ಲಿ ಬನ್ನಂಜಾಚಾರ್ಯ ಇದನ್ನ ಹೇಳ್ತಾರೆ, ಆ ದೇವರ ರೂಪಗಳು ಭೂಮಿಯಲ್ಲಿ ಇರುವಂತ ರೂಪಗಳು, ಆಕಾಶದಲ್ಲಿ ಇರುವಂತ ರೂಪಗಳು ಪರಸ್ಪರ ಅದು ವಿಹಾರ ಮಾಡುತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಸ್ವರಮಣ ತನ್ನ ರೂಪದಿಂದ ತನಗೆ ಆನಂದ ಅಂತ ಹೇಳ್ತಾರೆ. ಸೊ ಹೀಗೇನೆ ಆ ತೃಪ್ತಿ, ಆ ಯಾಕೆ ಇದು ಇಷ್ಟು ನಾವು ಹೇಳಬೇಕು ಅಂದ್ರೆ ನಮಗೆ ತೃಪ್ತಿ ಇದು ದೇವ ಈ ಕಾರ್ಯ ಮಾಡುವ ಮೂಲಕವಾಗೆ ಯಾರಿಗೆ ಪ್ರಯೋಜನ ಆಗತ್ತ, ಈ ಪ್ರಯೋಜನ ನಮಗೆ ಆಗತ್ತ ಬೆನಿಫಿಟ್ ಈ ಪೂಜೆ ಮಾಡುವ ಮೂಲಕವಾಗೆ ಯಾರಿಗೆ, ನಾವು ದೇವ್ರಿಗೋಸ್ಕರ ಪೂಜೆ ಮಾಡೋದಿಲ್ಲ, ದೇವ್ರಿಗೆ ಏನ್ ಬೇಕಾಗಿದೆ, ಪೂಜೆ ಮಾಡೋದು ನಮ್ಮ ನಮ್ಮ ಸಾಧನೆ, ನಮ್ಮ ನಮಗೆ ಒಂದು ಆ ಒಂದು ಸುಖ ಬರಬೇಕು ದುಃಖ ಹೋಗಬೇಕು ನಮ್ಮ ಪ್ರಯೋಜನ ನಮಗೆ ಆಗತ್ತೆ. ಸೊ ಅದು ಆಗಬೇಕಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ, ದೇವರು ನಮ್ಮಿಂದ ಮಾಡಿಸಿ ಅವನ ರೂಪಗಳು ಅಲ್ಲಿನೂ ಸೇಮ್ ಥಿಂಗ್, ಐಕ್ಯ ಹೊಂದಿದಾಗ ಅವನ ರೂಪಗಳು ಸಂಶ್ಲೇಷಣ ಅದು ಆದಾಗೆ ಆವಾಗೆ ನಮ್ಗೆ ಆ ಪ್ರಯೋಜನ ಆ ತೃಪ್ತಿ ಬರುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಅನಿಮಿಷೇಷನ ತೃಪ್ತಿ ಬರ್ತ. ಅದಕ್ಕೆ ಇದಕ್ಕೆ ಬರುವಾಗ ಸೇವ್ಯ ಸೇವಕ ರೂಪಗಳು ಅಂತ ನಾವು ಮೂರನೇ ಸಂಧಿ ಏನೇನು ಬರುತ್ತೆ ಅನೇಕ ಕಡೆಯನ್ನು ಹೇಳ್ತಾರೆ, ಸೇವ್ಯ ಸೇವಕ ತನಗೆ ತಾನೇ ಸೇವ್ಯ ಸೇವಕನಾಗಿ ಅಂತ ಅಲ್ಲಿ ತನಗೆ ತಾನೇ ಅಂತ ಬರುತ್ತೆ. ತನಗೆ ತಾನೇ ಅಂತ ಅವನೇ ಅವನ ರೂಪಗಳೇ ಎಲ್ಲವೂ ಇರಬೇಕು, ತನಗೆ ತಾನೇ ಸೇವ್ಯ ಸೇವಕ ಅಂತ ಬರುತ್ತೆ. ಆಮೇಲೆ ಇನ್ನು ಏನ್ ಬರುತ್ತೆ, ಸೇವಾಸಕ್ತ ಸುರರೊಳಗೆ ಅಂತನೂ ಬರುತ್ತೆ ಮೂರನೇ ಸಂಧಿಯಲ್ಲಿ ಬರುವಾಗ. ಹಾಗೇನೆ ದೇವತೆಗಳಿಗೇನು ಅದು ಒಂದು ಆನಂದ ಬೇಕಾಗಿರುತ್ತೆ, ದೇವರದು ತಾವು ಸೇವೆ ಮಾಡಬೇಕು ಎಂಬ ಆನಂದ ಅವ್ರಿಗೆ ಇರುತ್ತೆ. ಸೊ ಅವರ ಮೂಲಕವಾಗಿ ಮಾಡಿಸಿ ಅದಕ್ಕೆ ನಾವು ಅವ್ರಿಗೆ ತೃಪ್ತಿ ಬರಬೇಕು ಅಂದ್ರೆ ಅಲ್ಲಿರುವಂತ ತನ್ನ ರೂಪಗಳು. ಸೊ ಒಂದೊಂದು ಕಡೆನು ಈ ದೇವತೆಗಳಾಗಲಿ ಈ ದೇವತೆಗಳು ಮತ್ತು ಕೊನೆಯಲ್ಲಿ ಇರುವಂತ ನಮಗೆ ಎಲ್ಲಾ ಕಡೆನು ಆಗಬೇಕು ಅಂದ್ರೆ ಅಲ್ಲಿ ಇರುವಂತ ಅವನ ರೂಪಗಳು ತಿರುಗಾನು ನಮ್ಗೆ ಅನ್ವಯವೇ ಬರುತ್ತೆ. ಅಲ್ಲಿ ಇರುವಂತ ಅವನ ರೂಪಗಳು ಜೊತೆಯಲ್ಲಿ ಮೂರೇ ನಾವು ಹೇಳೋದು, ಒಂದು ಪೂಜಾ ದ್ರವ್ಯ, ಪೂಜ್ಯ, ಪೂಜಕ, ಮೂರು ಟ್ರಯಾಂಗಲ್. ಇದು ಟ್ರಯಾಂಗಲ್, ಮೂರು ಪಾಯಿಂಟ್ಸ್ ಆಫ್ ದ ಟ್ರಯಾಂಗಲ್. ಸೊ ಇದು ಮೂರಲ್ಲಿನೂ ಭಗವಂತನನ್ನ ನೋಡೋದು. ಸೊ ಹೀಗೆ ಮಾಡಿದಾಗ ಏನ ಇದು ಒಂದು ಅಲ್ಲೇ ವ್ಯತಿರೇಕವೂ ಹೇಗ್ ಬರುತ್ತೆ ಅಂದ್ರೆ ನಾವು ಇದ್ದೀವಿ ನಮ್ ತರನೇ ಅನಿಮಿಷರು ಇದ್ದಾರೆ. ಸೊ ಈ ಅನಿಮಿಷರು ಸೊ ಅವರಲ್ಲಿ ಇರುವಂತ ಭಗವಂತನ ರೂಪ. ಸೊ ಹೀಗೆ ಇಲ್ಲಿನೂ ಇನಿತು ವ್ಯತಿರೇಕಾನ್ವಗಳೆಂದೆನಿಪ ಪೂಜಾ ವಿಧಿಗಳನ್ನೇ ತಿಳಿ ಅನಿಮಿಷೇಷನ ತೃಪ್ತಿಪಡಿಸುತ್ತಲಿರು ನಿರಂತರದಿ. ಸೊ ದೇವರನ್ನ ಇದು ಯಾವಾಗ ಮಾಡಬೇಕು, ಎಷ್ಟು ದಿವಸ ಮಾಡಬೇಕು? ಯೂಶಲಿ ನಮ್ಗೆ ಏನಾರು ವಿಧಿ ಏನಾರು ಪೂಜೆ ಏನಾರು ಮಾಡ್ಬೇಕು ಅಂದ್ರೆ ನೀವು ಒಂದು ಮಂಡಲ ಮಾಡಿ ಹೀಗೆ ಅಂತ ಒಂದು ಕಾಲ ಹೇಳ್ತಾರೆ. ಹೇಳೋ ಪರ್ಪಸ್ ಏನು ಅಂದ್ರೆ ಅಷ್ಟೇ ಮಾಡಬೇಕು ಅಂತಿಲ್ಲ, ವ್ರತ ನೀವು 7 ವರ್ಷ ವ್ರತ ಮಾಡಿ ಆಮೇಲೆ ಉದ್ಯಾಪನ ಮಾಡಿ ಅಂತ ಹೇಳಿದ್ರೆ ಯಾರಿಗೆ ರುಚಿ ಹತ್ತಿದೆಯೋ ಅವನ ಅಲ್ಲೇ ನಿಲ್ಸೋದಿಲ್ಲ, ನೆಕ್ಸ್ಟ್ ಇಯರ್ ಬಂದಾಗೆ ಅಟ್ಲೀಸ್ಟ್ ದೀಕ್ಷೆ ತೊಡದೆ ಇದ್ರು ಆ ಪೂಜೆಯನ್ನೇ ಇಟ್ಟುಕೊಂಡು ಅದು ಪೂಜೆ ಮಾಡ್ತಾನೆ, ಬಿಕಾಸ್ ಆ ರುಚಿ ಬಂದು ಬಿಡತ್ತೆ. ಹಾಗೇನೆ ಸ್ವಲ್ಪ ದಿವಸ ಮಾಡು ಅಂತ ಹೇಳೋದು, ಸ್ವಲ್ಪ ದಿವಸ ಮಾಡಿದ್ರೆ ಯು ಕಂಟಿನ್ಯೂ. ಸೊ ಹೀಗೆ ನಾವು ಒಂದು ದಿವಸ ಒಮ್ಮೆ ಮಾಡ್ತಾ ಬಂದ್ರೆ ನಮ್ಗೆ ಅದನ್ನ ಮಾಡಬೇಕು ಅಂತ ಅನ್ಸುತ್ತೆ. ಇದು ಹಾಗೆ ಇದು ನಮ್ಗೆ ಆನಂದ ಸಿಕ್ಕಲಿಕ್ಕೆ ಶುರುವಾದಾಗ ಅದು ಬೇಸಿಕಲಿ ದೇವರ ಅನುಗ್ರಹ ಆದಾಗ ಇದು ನಿರಂತರ ಆಗತ್ತೆ. ನಿರಂತರ ಹೇಗೆ ಆಗತ್ತೆ ಅಂದ್ರೆ ದೇವ್ರ ಕೋಣೆಯಲ್ಲಿ ಬಾಹ್ಯ ಪೂಜೆ ಮಾಡೋ ಮಾತ್ರ ಅಲ್ಲ, ನಾವು ಎಲ್ಲಿ ಹೋದರನು ಎಲ್ಲಿ ನಾವು ಹೋದರೂ ಅನ್ವಯ ವ್ಯತಿರೇಕ ಎಲ್ಲಾ ಕಡೆನೂ ಇದೆ. ಈ ಕ್ರಿಯೇಟೆಡ್ ಬ್ರಹ್ಮಾಂಡದಲ್ಲಿ ನಮ್ಮ ಕಣ್ಣ ಮುಂದೆ ಕಾಣುವಂತ ಈ ಜಗತ್ತಿನಲ್ಲಿ ಅನ್ವಯ ವ್ಯತಿರೇಕ ನೋಡೋದು ಎಲ್ಲಾ ಕಡೆನೂ ಇದೆ. ಸೊ ಅದೇ ಪೂಜೆ ಆಗ್ಬಿಡತ್ತೆ. ಯಾವಾಗ ಬಾಹ್ಯ ಪೂಜೆ ನಮ್ಮ ದೇವರ ಕೋಣೆಯಲ್ಲಿ ದೇವರ ಪೂಜಾ ರೂಮ್ಲಿ ಮಾಡ್ತೀವೋ ಅದಕ್ಕೆ ಅಲ್ಲಿ ಮಾಡಬೇಕು. ಆಮೇಲೆ ಹೊರಗಡೆ ಎಲ್ಲಿ ಹೋದನ್ನು ಇದನ್ನ ನಾವು ಸುಲಭವಾಗ ಆ ಚಿಂತನೆ ಮನಸ್ಸು ಯಾವಾಗಲೂ ಪುಣ್ಯ ಹೇಗೆ ಬೀಜ ಪುಣ್ಯ ಹೇಗೆ ಅಂದ್ರೆ ಮನಸ್ಸು ಯಾವುದನ್ನು ಚಿಂತಿಸುತ್ತೋ ಅದಕ್ಕೆ ತಕ್ಕಂತೆ ಫಲ ಬರುತ್ತೆ. ಸೊ ಮನಸ್ಸು ಎಲ್ಲಿ ನಾವು ಹೋದನ್ನು ಅಲ್ಲಿ ಅಲ್ಲಿ ಒಂದು ಹೂವನ್ನು ಎಷ್ಟು ಚೆನ್ನಾಗಿ ಹೂವು ಇದೆ ಅಂತ ಹೇಳೋದು, ಬಟ್ ಅಲ್ಲಿ ಇರುವಂತ ಮನಸ್ಸು ದೇವರನ್ನ ಚಿಂತನೆ ಮಾಡ್ತಾ ಹೊರಗೆ ವ್ಯವಹಾರ ಮಾಡ್ತೀವಿ ಎಷ್ಟು ಚಂದ ಇದಪ್ಪ ಅಂತ ಮನಸ್ಸು ದೇವರು ಮಾಡ್ತಿದ ಅಂತ ಮನಸ್ಸಲ್ಲಿ ಇಲ್ಲಿ ಒಂದು ಖಂಡ ಅಖಂಡ ರೂಪದಿಂದ ಒಂದೊಂದು ಪೆಟಲ್ಸ್ ಎಲ್ಲಾ ಪೆಟಲ್ಸ್ ಸೇರಿದ್ರೆ ಏನು ಸೌಂದರ್ಯ, ಒಂದು ಪೆಟಲ್ ಎಷ್ಟು ಸುಂದರವಾಗಿರುತ್ತೆ. ಸೊ ಖಂಡ ಅಖಂಡ ರೂಪ ಅಲ್ಲಿ ಲೈಫ್ ಫೋರ್ಸ್ ಇದೆ, ಲೈಫ್ ಫೋರ್ಸ್ ಇದೆ ಅಂದ್ರೆ ಅಲ್ಲಿ ಅಲ್ಲಿ ಇರುವಂತ ದೇವತೆಗಳು ಎಲ್ಲವೂ ಜಡ ಇದ್ರು ಜಡ ಅಲ್ಲಿನೂ ದೇವತೆಗಳು ಚಲ ಅಚಲ ಎರಡು. ಸೊ ಹೀಗೆ ಈ ಥಾಟ್ ಹುಟ್ಟು ಥಾಟ್ ರನ್ಸ್ ವೆರಿ ಫಾಸ್ಟ್. ಥಾಟ್ಗೆ ಇಟ್ ಇಸ್ ವೆರಿ ಫಾಸ್ಟ್. ಇಲ್ಲಿಂದ ನಾವು ಎಲ್ಲೋ ದೂರದಲ್ಲಿ ಇರುವಂತಹ ಮೂನ್ ಲ್ಯಾಂಡ್ಗೆನು ಹೋಗ್ಬೋದು, ಅಷ್ಟು ಫಾಸ್ಟ್ ಆಗಿ ಹೋಗತ್ತೆ ಮನೋವೇಗ ಅಂತ ಹೇಳ್ತಾರೆ. ಸೊ ಹಾಗೆ ಥಾಟ್ಸ್ ಹೋಗತ್ತೆ. ಸೊ ಈ ಜೀವನದಲ್ಲಿ ನಾವು ವ್ಯವಹಾರ ಮಾಡುತ್ತಾನೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ತೃಪ್ತಿ ಪಡಿಸುತ್ತಲಿರ ನಿರಂತರದಿ. ಸೊ ಹೀಗೆ ಮಾಡಿದ್ರೆ ಘನ ಮಹಿಮಾ ಕೈಗೊಂಡು ಕೈಗೊಂಬ ಅಂತ ಅಲ್ಲಿನೂ ಬಂದಿದೆ ನಮ್ಗೆ. ಸೊ ಹಾಗೇನೆ ದೇವರನ್ನ ಹೀಗೆ ಚಿನ್ನ, ಯಾಕಂದ್ರೆ ಮನಸ್ಸಲ್ಲಿ ಆ ಒಂದು ಜ್ಞಾನ ಚೂರು ಬಂದಾಗ ಅದು ಜೊತೆಯಲ್ಲಿ ದೇವರು ಮಾಡಿದ ಉಪಕಾರದ ಸ್ಮರಣೆನೂ ಬಂದ್ಬಿಡುತ್ತೆ. ಅದೇ ಜ್ಞಾನ ಉಪಕಾರ ಸ್ಮರಣೆನೂ ಬಂದಾಗ ಅಲ್ಲಿ ಭಕ್ತಿ ಮೂಡಿದಾಗ ಭಕ್ತಿ ಇರೋ ಜಾಗೆಯಲ್ಲಿ ಭಗವಂತ ಬಂದು ಕೂತು ಬಿಡ್ತಾನೆ. ಸೊ ಕೂತು ಬಿಟ್ಟು ಏನ್ ಮಾಡ್ತಾನ ಘನ ಮಹಿಮಾ ಅಲ್ಲಿನೂ ಬಂದಿದೆ ಕರ್ನಾಟಕದ ಘನ ಮಹಿಮಾ ಗಂಗೆ ಏನು ಅಂತ. ಸೊ ಘನ ಮಹಿಮಾ ಅಂದ್ರೆ ದೇವರ ಮಹಿಮೆ. ಇಷ್ಟು ಹೇಳಿದಾಗ ಈ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಇಷ್ಟು ಬಂದಾಗ ಅವನ ಮಹಿಮೆ ಎಷ್ಟು ಅವನ ಮಹಿಮೆ ಅಂತ ನಮ್ಗೆ ಗೊತ್ತಾಗುತ್ತೆ. ಒಂದೊಂದು ಕ್ರಿಯೇಟರ್ ಒಂದು ಹೂ ತಕೊಂಡ್ರೆ ಅದ್ರಲ್ಲಿ ಇರುವಂತ ವೈವಿಧ್ಯ ನೋಡಿದ್ರೆ ಅದನ್ನ ಮಾಡಿದ್ದವನು ಎಂತಾದವನು ಯಾಕೆ ಮಾಡಿದ್ದ ಅಂತ ಇವಾಗ ಗೊತ್ತಾಗಿ ಯಾಕೆ ಮಾಡಿದ್ದ. ನಮ್ಗೆ ದೇವರ ಸ್ಮರಣೆ ಬರ್ಲಕ್ಕೆ ಅದು ಮಾಡಿದ್ದಾನೆ, ಅದನ್ನ ನಮ್ಮ ನಮ್ಮ ಗಿಡದಲ್ಲಿ ತಂದು ಇಟ್ಟಿದ್ದಾನೆ ಆ ಸ್ಮರಣೆ ಬರ್ಲಕ್ಕೆ. ಸೊ ಇಷ್ಟು ನಮ್ಗೋಸ್ಕರ ಮಾಡಿದ್ದಾನೆ ಅಂತ ಒಂದು ಬರುತ್ತೆ ಆವಾಗ ಘನ ಮಹಿಮಾ. ಸೊ ಅಷ್ಟು ಮಹಿಮೋಪೇತನಾದಂತ ಭಗವಂತ ಏನ್ ಮಾಡ್ತಾನೆ, ಕೈಗೊಂಬ. ಸೊ ಕೈಗೊಂಡು ಅಂದ್ರೆ ತಕ್ಕೊಳ್ತಾನಂದ್ರೆ ತಕ್ಕೊಳ್ಳೋದು ಅಂದ್ರೆ ಏನಂದ್ರೆ ಸ್ವೀಕಾರ ಮಾಡೋದು ಅಂದ್ರೆ ಭಗವಂತನ ಪ್ರಸಾದ ಆಗತ್ತ ಅಂತ, ಭಗವಂತನ ಅನುಗ್ರಹ ಸಿಕ್ಕತ್ತ. ಕೈಗೊಂಬ ಅಂದ್ರೆ ಎಲ್ಲಾ ಅವಂದೆ ಅವನು ಕೈಗೊಳ್ಳೋದೇನು. ಸೊ ಕೈಗೊಂಬ ಹಿ ಅಕ್ಸೆಪ್ಟ್, ಇಂಗ್ಲಿಷ್ ಹೇಳ್ಬೇಕಂದ್ರೆ ಹಿ ಅಕ್ಸೆಪ್ಟ್ ಅಂದ್ರೆ ಅಕ್ಸೆಪ್ಟ್ ಅಂದ್ರೆ ನಾವು ಮಾಡುವ ನಮಗೆ ಬಂದ ಜ್ಞಾನವನ್ನ ಅವನು ಒಪ್ಪುತ್ತಾನಂದ್ರೆ ಏನು ಅದಕ್ಕೆ ಫಲ ನಿಶ್ಚಯವಾಗ ಫಲ ಕೊಡ್ತಾನೆ ಅಂತ. ಪ್ರಸಾದ ಸಿಕ್ಕತ್ತದೆ, ಮುಖ್ಯವಾದ ದೇವರ ಅನುಗ್ರಹ ಸಿಕ್ಕತ್ತೆ ಅಂತ ಆಗತ್ತೆ. ಕೈಗೊಂಡು ಏನ್ ಮಾಡ್ತಾನೆ ಅವನು, ಅವನ ಪ್ರಸಾದ ಅಂದ್ರೆ ಅದು ಪ್ರಸಾದ ಯಾವ ರೂಪದಿಂದ ಇರತ್ತಂದ್ರೆ ಸ್ಥಿತಿ, ಫಸ್ಟ್ ಸ್ಥಿತಿ ಹೇಳ್ತಾರೆ. ಯಾಕೆ ಫಸ್ಟ್ ಸ್ಥಿತಿ ಹೇಳ್ತಾರಂದ್ರೆ ಇದು ಡಿಫರೆಂಟ್ ಮುಖದಿಂದ ಹೇಳ್ತಾರೆ. ಒಂದು ಸ್ಥಿತಿ ಅಂದ್ರೆ ನಾವು ಈ ಸಂಸಾರದಲ್ಲಿ ಇರೋದನ್ನೇ ಸ್ಥಿತಿ ಅಂತ ತಗೊಳ್ತಾರೆ. ಈ ಹುಟ್ಟು ಸಾವಿನಿಂದ ಈ ಒಂದು ಸ್ಥೂಲ ದೇಹದ ಸಂಪರ್ಕ, ಈ ಸ್ಥೂಲ ದೇಹ ಬಿಡ್ತೀವಿ ನಾವು, ತಿರ್ಗಾನೋ ಗರ್ಭವಾಸ, ತಿರ್ಗಾನೋ ಈ ದೇಹ ತಿರ್ಗಾ. ಸೊ ದಿಸ್ ಸೈಕಲ್ ಇರತ್ತಲ್ಲ, ಬರ್ತ್ ಡೆತ್ ಸೈಕಲ್ಸ್ ಹೀಗೆ ಹೋಗ್ತಾರೆ. ಇದು ಸ್ಥಿತಿ ಅಂತ ಹೇಳ್ತಾರೆ ಈ ಬ್ರಹ್ಮಾಂಡದಲ್ಲಿ ಇರೋದಕ್ಕೆ, ಇದು ಸ್ಥಿತಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಂದೇನು ಸ್ಥಿತಿ ಅಂದ್ರೆ ಬ್ರಾಡರ್ ಮೀನಿಂಗ್ ಏನಂದ್ರೆ ಲಿಂಗ ದೇಹ ಸಹಿತವಾಗಿರೋದೇ ಸ್ಥಿತಿ. ಅನಾದಿ ಕಾಲದಿಂದ ಲಿಂಗ ದೇಹ ಸಹಿತವಾಗಿ ಇದ್ದೀವಲ್ಲ ಅದೇ ಸ್ಥಿತಿ ಅಂತ ಹೇಳ್ತಾರೆ. ಈ ಸ್ಥಿತಿಯನ್ನ ಅಂದ್ರೆ ಸ್ಥಿತಿ ಏನು, ಲಿಂಗ ದೇಹದಿಂದ ಬದ್ಧರಾಗಿರುವಂತ ಈ ಸ್ಥಿತಿ ಆಮೇಲೆ ಸ್ಥಿತಿಯನ್ನ ತೆಗಿತಾನೆ, ತಿರ್ಗಾ ತಿರ್ಗಾ ನಾವು ಸಂಸಾರಕ್ಕೆ ಬರದಂತೆ ಮಾಡೋ ಸ್ಥಿತಿ, ಲಿಂಗ ದೇಹದಂತೆ ಇರೋದು ಅಂತ ಒಂದು, ಇನ್ನೊಂದು ಸ್ಥಿತಿ ದ ಪ್ರೆಸೆಂಟ್ ಕಂಡೀಷನ್, ಪ್ರೆಸೆಂಟ್ ಪೊಸಿಷನ್. ನಾವು ಮನುಷ್ಯರಾಗಿದ್ದು ಈ ಒಂದು ಕಷ್ಟ, ಕಷ್ಟವೇ ಜಾಸ್ತಿ, ಸುಖ ತುಂಬಾ ಅಲ್ಪ ಯಾವಾಗ್ಲೂ, ಯಾವ ಜನ್ಮ ಎಲ್ಲಿ ತಗೊಂಡ್ರು. ಸೊ ಹೀಗೆ ಸ್ಥಿತಿ. ಆಮೇಲೆ ಮೃತಿ ಅಂದ್ರೆ ಸಾವು, ಮೃತಿ ಅಂದ್ರೆ ಸಾವು. ಇಲ್ಲಿ ಇನ್ನೊಂದು ಸಾವು ಏನ್ ಬರುತ್ತಂದ್ರೆ ಲಿಂಗ ದೇಹ ದೂರ ಹೋಗೋದು, ಅದೇ ನಿಜವಾದ ಸಾವು ಅಂದ್ರೆ ಜೀವಕ್ಕೇನ್ ತಕೊಂಡಾಗ, ಜೀವ ಈ ದೇಹವನ್ನ ಬಿಟ್ಟು ಹೋದಾಗೇನು ಅದಕ್ಕೆ ಆ ಒಂದು ಪಂಚಭೂತ ಭೂತ ದೇಹ ಇದ್ದೇ ಇರುತ್ತೆ. ಈ ಸ್ಥೂಲ ದೇಹ ಹೋದೆ ಇನ್ನೊಂದು ಯಾತನಾ ದೇಹ ಬಂದೇ ಬರುತ್ತೆ. ಸೊ ಹಾಗೆ ಎಲ್ಲಾ ಕಡೆನು ಹೋಗಿ ಹೋಗಿ ತಿರ್ಗಾ ಇನ್ನೊಂದು ಸ್ಥೂಲ ದೇಹ ಬರುತ್ತೆ, ಅಂದ್ರೆ ಪಾರ್ಥಿವ ದೇಹ, ಮೃತಿ ಸಂಬಂಧವಾದ ದೇಹ ಇನ್ನೊಂದು ಬರುತ್ತೆ. ಸೊ ಹೀಗೆ ಆಗುತ್ತೆ. ಸೊ ಕೊನೆಯಲ್ಲಿ ಮೃತ್ಯು ಅಂದ್ರೆ ಲಿಂಗ ದೇಹ ದೂರ ಆಗೋದೇ ಮೃತ್ಯು. ಸೊ ಅದು ಸ್ಥಿತಿ, ಮೃತಿ, ಸ್ಥಿತಿ, ಮೃತಿ ಮತ್ತು ಜನುಮಗಳ, ಜನುಮಗಳಂದ್ರೆ ಇನ್ಬೇಟಿ ತಿರ್ಗಾ ತಿರ್ಗಾ. ಇಲ್ಲಿ ಜನುಮಗಳು ಅಂದ್ರೆ ಇವಾಗ ಮನುಷ್ಯರಾಗಿ ಹುಟ್ಟಿದೀವಿ, ಆಮೇಲೆ ಒಂದು ಮೃಗದ ಜನ್ಮ, ಸೊಳ್ಳೆ ಜನ್ಮ, ಈಗ ಎಷ್ಟು 84 ಲಕ್ಷ ಯೋನಿಗಳು, ಅಷ್ಟು ಟೈಪ್ಸ್ ಅಂದ್ರೆ ಅಲ್ಲಿ ಇರುವಂತ ಅನೇಕ, ಅದು ಎಷ್ಟೆಷ್ಟಿದೆಯೋ ಆ ಒಂದು ಜನುಮಗಳು, ಏನೇನು ಜನುಮಗಳ ಅಂದ್ರೆ ಬೇಸಿಕಲಿ ಈ ಒಂದು ಸಂಸಾರ ಸ್ಥಿತಿ ಮೃತಿ ಜನುಮಗಳು ಅಂತ ಹೇಳೋ ಮೂಲಕವಾಗಿ ಈ ಸಂಸಾರ ಅಂತ ಅರ್ಥ ಅಷ್ಟೆ. ಈ ಸಂಸಾರ ಅಂದ್ರೆ ಸಂಸಾರ ಅಂದ್ರೆ ಏನು ಅಂದ್ರೆ ಸುಖ ದುಃಖದಿಂದ ಕೂಡಿ ಇರುವಂತದ್ದು. ಸುಖ ಆದ ಮೇಲೆ ದುಃಖ ಬಂದೇ ಬರುತ್ತೆ, ದುಃಖ ಆದ ಮೇಲೆ ಸುಖ ಬರುತ್ತೆ. ಸುಖ ಪೀರಿಯಡ್ ಮೇಲೆ ಪೀರಿಯಡ್ಲಿ ವೇರಿಯೇಷನ್ ಇರಬಹುದು, ದುಃಖ ಜಾಸ್ತಿ ಇರ್ಬೋದು, ಆಮೇಲೆ ಸ್ವಲ್ಪ ಸುಖ. ಸೊ ದಟ್ ಈಸ್ ಆಲ್ಸೋ ವೇರಿಯೇಷನ್. ಸೊ ಹೀಗೆ ಇದ್ರು ಈ ತೀರ ಸಂಸಾರ ಆಗುತ್ತೆ. ಸೊ ಹೀಗೆ ಸ್ಥಿತಿ ಮೃತಿ ಜನ್ಮಗಳ ಪರಿಹರಿಸಿ. ಸೊ ಬೇಸಿಕಲಿ ಏನ್ ಮಾಡ್ತಾನೆ ದೇವರು ಈ ಪೂಜೆ ಮಾಡುವ ಮೂಲಕವಾಗ ಅನ್ವಯ ವ್ಯತಿರೇಕ ಅದನ್ನ ತಿಳ್ಕೊಂಡಾಗ ದೇವರು ದೇವರನ್ನ ಬಿಟ್ಟು ಇರುವ ಇತರ ವಸ್ತುಗಳು ಇಲ್ಲಿ ಪಂಚಭೇದ ತಾರತಮ್ಯ. ದೇವರು ಸರ್ವವ್ಯಾಪ್ತ. ಇಷ್ಟು ತನಕ ನಮ್ಗೆ ಏನೇನು ಹಿಂದೆ ಸಂಧಿಯಲ್ಲಿ ಬಂದಿದೆ ಎಲ್ಲವೂ ಆಗತ್ತೆ, ಕರುಣೆಯೂ ಆಗತ್ತೆ, ವ್ಯಾಪ್ತಿನೂ ಆಗತ್ತೆ, ವಿಭೂತಿನೂ ಆಗತ್ತೆ, ಎಲ್ಲವೂ ಆಗತ್ತೆ ಇಲ್ಲಿ. ಸೊ ಎಲ್ಲವೂ ಇಟ್ಕೊಳ್ಳೋದು. ಸೊ ಎಲ್ಲವೂ ಅವನು ಏನ್ ಮಾಡ್ತಾನೆ, ಎಲ್ಲವೂ ಸ್ಥಿತಿ ಮೃತಿ ಜನ್ಮಗಳ ಪರಿಹರಿಸಿ ಇದು ಎಲ್ಲವನ್ನೂ ಸಂಸಾರವನ್ನೇ ತೆಗೆದು ಬಿಡ್ತಾನೆ ದೇವರು. ತೆಗೆದು ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ತೆಗೆದು ಬಿಟ್ಟರೆ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ, ಸೇವಕ ಜನರೊಳಿಟ್ಟು ಅಂದ್ರೆ ತನ್ನ ಇಲ್ಲಿಂದ ತಕೊಂಡು ಹೋಗಿ ಜೀವ ಮೋಕ್ಷ ಅಂದ್ರೆ ಏನು ಕಾನ್ಸೆಪ್ಟ್ ಕೊಡ್ತಾ ಇದ್ದಾರೆ. ಈ ಲಿಂಗ ದೇಹ ಜೀವಕ್ಕೆ ಜೀವದಿಂದ ಭಿನ್ನವಾಗಿರುವಂತ ಜಡ, ಈ ಜಡದ ಆವರಣವನ್ನ ತೆಗೆದು ಬಿಟ್ಟು ಈ ಜೀವವನ್ನ ಏನು ದೇವರು ಮಾಡ್ತಾನಂದ್ರೆ ಅಲ್ಲಿ ಹೇಳ್ತಾರೆ, ಆ ಸೇವಕ ಜನರೊಳಿಟ್ಟು, ಸೇವಕರು ಜನರೊಳಿಟ್ಟು ದಾಸರು ಅಂತ ಅರ್ಥ. ದಾಸ ವರ್ಗದಲ್ಲಿ ಇರ್ತಾನೆ ಅಂದ್ರೆ ಹಿ ಟೇಕ್ಸ್ ಯು ಟು ಎ ಪ್ಲೇಸ್ ವೇರ್ ಎವ್ರಿಬಡಿ, ಪ್ಲೇಸ್ ಅಂದ್ರೆ ಆಕ್ಚುಲಿ ಇಟ್ ಈಸ್ ಅ ಕಾನ್ಸೆಪ್ಟ್ ಒಂದು ಫಿಸಿಕಲ್ ಆದ, ಫಿಸಿಕಲ್ಲೇ ಇಲ್ಲ ಮೋಕ್ಷ ಅಂಬುದು, ಫಿಸಿಕಲ್ಲೇ ಅಲ್ಲ ಅದು. ಸೊ ಅಲ್ಲಿ ಅವನು ಯಾರಲ್ಲಿ ಇರ್ತಾನೆ ಅಂದ್ರೆ ಸೇವಕ ಜನರು. ಸೊ ನಮ್ಮನ್ನ ಹಿ ಪುಟ್ಸ್ ಅಲಾಂಗ್ ವಿತ್ ಪೀಪಲ್ ಹು ಥಿಂಕ್ ದೆಮ್ಸೆಲ್ಫ್ ಅಸ್ ದಾಸ ಭಾವನೆ, ನಾನು ಯಾವತ್ತೂ ದಾಸ, ನನಗೆ ಈಶ ಇದ್ದಾನೆ ಅಂತ. ಹೀಗೆ ದಾಸ ಈಶ ಈ ರಿಲೇಶನ್ಶಿಪ್, ಈ ರಿಲೇಶನ್ಶಿಪ್ ಅನ್ನ ರಿಯಲೈಸ್ ಮಾಡಿದ ಸೋಲ್ಸು ಅವರೇ ಅವರೇ ಏನಾಗ ಸೇವಕ ಜನ, ಸೇವಕ ಜನರುಳಿತ್ತು ಆನಂದ ಪಡಿಸ್ತ ಅವರು ಜೊತೆಯಲ್ಲಿ ನಮ್ಮನ್ನ ಇರ್ತಾನೆ, ಅದೇ ಮೋಕ್ಷ ಆಗತ್ತೆ. ಇಟ್ಟು ನಮಗೆ ಆನಂದವನ್ನ ಉಣಿಸ್ತಾನೆ ದೇವರು. ಇದು ಆನಂದ ಬಡಿಸುವನು ಅಂತ ಇಲ್ಲಿ ಬರೋವಾಗ ಏನರ್ಥ ಆಗತ್ತ, ಬಡಿಸೋದು ಅಂತ ಹೇಳುವಾಗ ಆನಂದ ಪಡಿಸುವನು ಅವ್ರು ಬಡಿಸುವನು ಅಂದ್ರೆ ಒಳಗಿರುವಂತ ಅದು ಒಳಗಿರುವಂತ ಆನಂದ ಅಂಬೋದು ಹೊರಗಿನಿಂದ ಅವನು ಕೊಡೋದಿಲ್ಲ, ನಮ್ಮ ಒಳಗೆ ಇರುವಂತ ನಮ್ಮ ಸ್ವಸ್ವ ಆನಂದ ನಮಗೇಂತ ಮೀಸಲಿಟ್ಟಾನಂದ, ದಟ್ ಈಸ್ ವಾಟ್ ಈಸ್ ಅವರ್ ಜೀವ ಸ್ವಭಾವ. ಅದನ್ನ ಅವನು ಅಭಿವ್ಯಕ್ತ ಮಾಡ್ತಾನ, ಆನಂದ ಪಡಿಸುವ. ಸೊ ಯಾಕೆ ಇದೆಲ್ಲ ಮಾಡ್ತಾನೆ ಅವನು ಅಂತ, ಭಕ್ತ ವತ್ಸಲನು ಅಂತ, ಭಕ್ತ ವತ್ಸಲ ಭಕ್ತರಿಗೆ, ಆ ಭಕ್ತರಿಗೆ ವತ್ಸಲ, ಅವನು ಭಕ್ತ ವತ್ಸಲನಾಗಿದ್ದಾನೆ, ಅವನು ಮಕ್ಕಳಂತೆ ನೋಡ್ಕೊಳ್ಳೋನು ಅವನು, ಭಕ್ತ ವತ್ಸಲ ಅವನು. ವತ್ಸಾನ್ ಲಾಟಿ, ವತ್ಸಲ ಅಂದ್ರೆ ವತ್ಸ ಅಂದ್ರೆ ಮುಗು, ಮುಗು ಅಂತ ಅರ್ಥ. ಅವರನ್ನ ತನ್ನ ಮಕ್ಕಳು ಅಂತ ಅವನು ಸ್ವೀಕಾರ ಮಾಡ್ತಾನೆ, ವತ್ಸಾನ್ ಲಾಟಿ ವತ್ಸಲ ಅಂತ ಅರ್ಥ. ಸೊ ಹೀಗೆ ದೇವರು ಮಾಡ್ತಾನಂತ ಇದನ್ನ ಸಮ್ಮರೈಸ್ ಮಾಡಿ ಹೇಳಿದ್ದಾರೆ. ಇದು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯ, ನೆಕ್ಸ್ಟ್ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಇಷ್ಟು ದಿನಕ್ಕೆ ಎಲ್ಲ ಹೇಳಾಯ್ತು, ಏನು ಅನ್ವಯ ಏನು, ವ್ಯತಿರೇಕ ಏನು, ಪೂಜೆ ಏನು, ಇದು ಎಲ್ಲ ಡೀಟೇಲ್ಡ್ ಆಗ ಕೊಟ್ಟಿದ್ದಾರೆ. ಕೊಟ್ಟು ಬಿಟ್ಟು ನೆಕ್ಸ್ಟ್ ಪದ್ಯದಲ್ಲಿ, ಇದು ನೆಕ್ಸ್ಟ್ ಪದ್ಯ ಆಕ್ಚುಲಿ ವಿಷ್ಣು ರಹಸ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರಂದ್ರೆ, ಪೂಜೆ ಮಾಡಬೇಕಂದ್ರೆ ಏನೋ ಇದ್ಕೊಂಡು ನಾವು ಪೂಜೆ ಮಾಡೋದಿಲ್ಲ, ಪೂಜೆ ಮಾಡಬೇಕಂದ್ರೆ ಏನು ಪ್ರತೀಕ, ಪ್ರತೀಕ ಅಂದ್ರೆ ಆ ಪ್ರತೀಕ ಮೀನ್ಸ್ ಒಂದು ಐಕಾನ್ ಅಂತ, ವಾಟ್ ಯು ಕಾಲ್, ಒಂದು ಅಬೌಟ್ ದೇವರನ್ನ ಪೂಜೆ ಮಾಡಬೇಕು ಅಂದ್ರೆ ನಮ್ಮಂತ ಜನರಿಗೆ ಒಂದು ವ್ಯಾಕ್ವಾಮ್ಲಿ ಹಾಗೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಒಂದು ಮಾಧ್ಯಮ ವೇಣು. ಹೇಗೆಂದ್ರೆ ನೀರು ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ತೀವಿ, ನೀರಿರುವಂತ ಒಂದು ಲೋಟದಲ್ಲಿ ನೀರು, ಒಂದು ಕಪ್ಪಲ್ಲಿ ನೀರು, ಇಲ್ಲ ಕೈಯಲ್ಲಿ ನೀರು, ಸೊ ಏನೋ ಒಂದು ಅದನ್ನ ನೀರನ್ನ ಹೊತ್ತು ಇರುವಂತ ಒಂದು ಆವಾಸ ಸ್ಥಾನ ಬೇಕು, ಅದಕ್ಕೆ ಪ್ರತಿಮಾ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಪ್ರತಿಮಾ ರೂಪ ಅಂಬುದು ಲಕ್ಷ್ಮಿಯ ರೂಪ ಅಂತ ಹೇಳ್ತೀವಿ. ಏನಂದ್ರೆ ಈ ಪ್ರಪಂಚದಲ್ಲಿ ನಾವು ಏನೇ ಪ್ರತಿಮಾ ಮನಸ್ಸಲ್ಲಿ ನಾವು ಧ್ಯಾನ ಮಾಡುವಂತ ಮಾನಸಿಕ ಪ್ರತಿಮೆನು ಇರಬಹುದು, ಮಾನಸಿಕ ಮನಸ್ಸು ಅಂಬೋ ಒಂದು ಅಧಿಷ್ಠಾನದಲ್ಲಿ ಆ ಒಂದು ಮನಸ್ಸು ಅಂಬೋ ಕ್ಯಾನ್ವಾಸ್ ತರ ಅದು, ಅಲ್ಲಿ ನಾವು ಇರುವಂತ ಒಂದು ದೇವರು ಇರಬಹುದು. ಸೊ ಏನೇ ಚಿಂತನೆ ಮಾಡಿದ್ದನ್ನು ಬ್ರಹ್ಮಾಂಡದಲ್ಲಿ ಅದು ಎಲ್ಲವೂ ಮೂಲ ಪ್ರಕೃತಿ, ಬಿಕಾಸ್ ಹಾಗೆ ನಾವು ಹುಟ್ಟಿದ್ದೀವಿ, ಪಂಚಭೌತಿಕ ದೇಹದಿಂದ ಹುಟ್ಟಿದ್ದೀವಿ, ಪ್ರಾಕೃತ ದೇಹದಿಂದ ಹುಟ್ಟಿದ್ದೀವಿ. ಸೊ ಪ್ರಾಕೃತ ಸ್ಥಿತಿಯಲ್ಲಿ ಇರೋರು, ಸೊ ನಮ್ಮ ಚಿಂತನೆಯೂ ಆ ಪ್ರಾಕೃತ ರೀತಿಯಲ್ಲೇ ಇರುತ್ತೆ. ಸೊ ಆ ಪ್ರಕೃತಿಗೆ ಎಲ್ಲದಕ್ಕೇನು ಅಭಿಮಾನಿ, ಈ ಜಡ ಪ್ರಕೃತಿಗೆ ಅಭಿಮಾನಿಯಾದಂತ ಲಕ್ಷ್ಮೀ ದೇವಿ. ಸೊ ಲಕ್ಷ್ಮಿಯನ್ನೇ ಪ್ರತಿಮಾರೂಪ ಅಂತನೂ ಹೇಳ್ತಾರೆ. ಅಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ ಲಕ್ಷ್ಮಿ, ಬಟ್ ಎಲ್ಲಾ ಕಡೆನೂ ವಿಶೇಷವಾಗಿ ತನ್ನ ಗಂಡನ್ನ ಪೂಜೆ ಮಾಡ್ಲಕ್ಕೆ ಅವಳೇ ಬರ್ತಾಳು ಅಂತ ಅದನ್ನ ಪ್ರತಿಮಾ ಅಂತ ಹೇಳ್ತಾರೆ. ಸೊ ಅದು ಹೇಗೆ ಇರಬೇಕು, ಪ್ರತಿಮಾ ಲಕ್ಷಣ ಏನು, ಯಾವ ಯಾವ ಟೈಪ್ಸ್ ಇದೆ ಈ ಪ್ರತಿಮಾ ಅಂಬೋದನ್ನ ನಮ್ಗೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಬಂದು ಹೀಗೆ ಆಗತ್ತೆ, ಹೀಗೆ ಶುರು ಆಗತ್ತೆ. ಜಲಜನಾಭನಿಗೆರಡು ಪ್ರತಿಮೆಗಳು ಇಲೆಯೊಳಗೆ ಜಡಚೇತನಾತ್ಮಕ ಛಲದೊಳೀರ್ ಬಗೆಸಿ ಪುರುಷ ಭೇದದಲ್ಲಿ ಜಡದೊಳಗೆ ತಿಳಿಯುದಾಹಿತ ಪ್ರತಿಮೆ ಸಹಜ ಛಲಗಳೆಂದೀರ್ ಬಗೆ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕ ಅರಿತು ಬಗಿಸುತ್ತಿರು ಅಂತ ಈಗ ಹೇಳ್ತಾ ಇದ್ದ. ಮೇಲಿಂದ ಮೇಲೆ ನೋಡ್ಬೇಕಂದ್ರೆ ಫಸ್ಟ್ ಈಗ ಅಡ್ರೆಸ್ ಮಾಡೋದೇ ಜಲಜನಾಭ ಅಂತ ಹೇಳ್ತಾರೆ. ಜಲಜನಾಭ ಅಂತ ಹೇಳುವ ಮೂಲಕ ಪ್ರಸಿದ್ಧವಾದ ಜಲ, ಜಲ ಅಂದ ನೀರು, ನೀರಲ್ಲಿ ಹುಟ್ಟಿರುವಂತ ಜ ತಾವರೆ. ಸೊ ಇದನ್ನ ತನ್ನ ನಾಭಿಯಲ್ಲಿ ಜಲಜ ನಾಭ, ನಾಭ ತನ್ನ ನಾಭಿ ಕಮಲ, ನಾಭಿ ಎಂಬ ನಾಭಿ ಕಮಲ ಉಳ್ಳವನು, ನಾಭಿ ಕಮಲದಲ್ಲಿ ಪುಷ್ಪವನ್ನ ಇಟ್ಟುಕೊಂಡಿರುವವನು ಅಂದ್ರೆ ಪದ್ಮನಾಭ ರೂಪವೇ ಆಗತ್ತೆ. ಜಲಜನಾಭ ಅಂತ ಹೇಳುವಾಗ ಪದ್ಮನಾಭ ರೂಪವೇ ನಮ್ಗೆ ಆಗತ್ತೆ, ಅನಂತ ಪದ್ಮನಾಭ ಅಂತನೂ ನಾವು ಹೇಳ್ತೀವಿ. ಅನಂತ ಪದ್ಮನಾಭನ ಎರಡು ಪ್ರತಿಮೆಗಳು, ಸೊ ಅವನಿಗೆ 2 ಟೈಪ್ಸ್ ಆಫ್ ಪ್ರತಿಮೆಗಳು. ಪ್ರತಿಮೆ ಅಂತ ತಗೊಂಡ್ರೆ, ಪ್ರತಿಮೆ ಅಂದ್ರೆ ಅಬೋಧ ಒಂದು ಪ್ರತೀಕ ಅಂತ ತಗೊಂಡ್ರೆ ದೇವರನ್ನ ನಾವು ಚಿಂತನೆ ಮಾಡ್ಲಿಕ್ಕೆ ಇರುವಂತ ಮಾಧ್ಯಮ. ಅದು ಎರಡು ಟೈಪ್ ಇದೆ, ಎರಡು ಪ್ರತಿಮೆಗಳು ಇಳೆಯೊಳಗೆ ಅಂತ. ಇದು ಎಲ್ಲಿ ಅಂದ್ರೆ ಈ ಭೂಮಂಡಲದಲ್ಲಿ ಎರಡು ಟೈಪ್ ಆಫ್ ಪ್ರತಿಮೆಗಳು ಉಂಟು. ಒಂದು ಬಂದು ಜಡ ಪ್ರತಿಮೆ. ಜಡ ಪ್ರತಿಮೆ ಅಂದ್ರೆ ನಾವು ಪೂಜೆ ಮಾಡುವಂತ ಕಲ್ಲುಗಳು ಎಲ್ಲವೂ ತಗೋಬಹುದು, ಎಲ್ಲವೂ ಜಡ ಪ್ರತಿಮೆಗಳು ಒಂದು. ಇನ್ನೊಂದು ಏನು ಅಂದ್ರೆ ಚೇತನಾತ್ಮಕ. ಚೇತನಾತ್ಮಕ ಅಂದ್ರೆ ಚಲಿಸುವಂತ ಜೀವ ಇರುವಂತ ಪ್ರತಿಮೆಗಳು, ಅಂದ್ರೆ ಏನು ಸ್ವಾಮಿಗಳು, ಯತಿಗಳು ಮುಂತಾದವರು, ಜ್ಞಾನಿಗಳು, ತಾಯಿ ತಂದೆಯರು, ಗುರು ಹಿರಿಯರು ಎಲ್ಲರೂ ಛಲ ಪ್ರತಿಮೆಗಳು ಅಂತ ಹಾಕ್ತಾರೆ. ಸೊ ಜಡ ಮತ್ತು ಛಲ, ಲೈಫ್ ಇರುವಂತದ್ದು, ಲೈಫ್ ಇಲ್ಲದೆ ಇರುವಂತದ್ದು. ಸೊ ಇದು ಬೇಸಿಕ್ ಬ್ರಾಡ್ ಡಿವಿಷನ್. ಇದರಲ್ಲಿ ಅನೇಕ ಸಬ್ ಡಿವಿಷನ್ಸ್ಗಳು ಉಂಟು. ಸೊ ಅದನ್ನ ಪೂರ್ತಿಯಾಗಿ ವಿಷ್ಣುದಾಸದಲ್ಲಿ ಹೇಳಿದ್ದಾರೆ. ಜಡ ಚೇತನಾತ್ಮಕ ಅಂತ ಎರಡು ರೀತಿ. ಆಮೇಲೆ ಇದು ನೀವು ಇದು ಹಾಕೊಂಡ್ರೆ, ಒಂದು ಮ್ಯಾಪ್ ತರ ಹಾಕೊಂಡ್ರೆ ಪ್ರತಿಮಾ ಅಂತ ಹಾಕಿ ಅಲ್ಲಿ ಚೇತನ ಜಡ ಅಂತ ಹಾಕೋದು. ಆಮೇಲೆ ಚೇತನಲ್ಲಿ ಎರಡು ರೀತಿಯಾದ ಪ್ರತಿಮೆಗಳು, ಚೇತನಗಳು ಅಂದ್ರೆ ಉಸಿರಾಡುವಂತದ್ದು, ಉಸಿರಾಡುವಂತ ಪ್ರಾಣಿಗಳು ನೀವು ತಗೊಂಡ ಅದು ಪ್ರಾಣಿಗಳಲ್ಲಿನೂ ಶ್ರೇಷ್ಠವಾದಂತ ಮನುಷ್ಯರನ್ನೇ ನಾವು ತಗೊಳ್ತೀವಿ. ಮನುಷ್ಯರಲ್ಲಿನೂ ಜ್ಞಾನ ಇರುವಂತವರು, ಜ್ಞಾನ ಧರ್ಮ ಆಚರಣೆ ಮುಂತಾದ್ದು ಇರುವಂತ, ನಮ್ಗೆ ಜ್ಞಾನ ಯಾರಿಗೆ ಇದೆ ಯಾರಿಗಿಲ್ಲ ಗೊತ್ತಿಲ್ಲ, ನಾವು ಹೇಗೆ ಗುರುತಿಡ್ತೀವಿ ಅಂದ್ರೆ ಅವರು ಧಾರ್ಮಿಕರಾಗ ವರ್ತನೆ ಮಾಡುತ್ತಾರ ಅಂತ ಫಸ್ಟ್, ಆಮೇಲೆ ನಮ್ಗೆ ಅವರು ಜ್ಞಾನ ಕೊಡ್ತಾರ, ನಮ್ಮ ಸಂದೇಹವನ್ನ ನಿವಾರಣೆ ಮಾಡ್ತಾರ, ಈ ಒಂದು ಯಾರ್ಡ್ ಸ್ಟಿಕ್ಸ್ ಎಲ್ಲ ಇಟ್ಕೊಳ್ತೀವಿ. ಅದರ್ವೈಸ್ ನಾವು ಹೇಗೆ ನಮ್ಮ ನಮ್ಮ ಲೌಕಿಕದಲ್ಲಿ ಒಂದು ಡಿಗ್ರಿ ಈ ತರ ಇಟ್ಟುಕೊಂಡು ನಾವು ಮಾಡ್ತೀವಿ, ಬಿಕಾಸ್ ನಮ್ಗೆ ಏನಂತ ಹೌ ಡು ವಿ ಗೋ, ಅದಕ್ಕೆ ಪರಂಪರೆಯಾಗಿ ಅವ್ರಿಗೆ ಇದೆಯಾ ಬಂದಿದ್ಯಾ, ಪರಂಪರೆಯಾಗಿ ಅಟ್ಲೀಸ್ಟ್ ಹ್ಯಾಸ್ ಈ ಗಾನ್ ಫ್ರೀ ಅ ಪ್ರಾಪರ್ ಸ್ಕೂಲಿಂಗ್, ಪರಂಪರೆ ಇದೆಯಾ ಅವ್ರಿಗೆ, ಗುರು ಪರಂಪರೆ ಅಂತ ಇದೆಯಾ, ಅದನ್ನು ನೋಡ್ತೀವಿ. ಹಾಗೆ ತಗೊಂಡಾಗೆ ಇಲ್ಲಿ ನೋಡಿ, ಗಂಡಸರು ಅಂತ ಮಾತು ಹೇಳ್ತಾ ಇಲ್ಲ, ಎರಡು ಹೇಳ್ತಾ ಇದ್ದಾರೆ, ಛಲದೊಳಗೆ ನೀರು ಬಗೆ ಎರಡು ರೀತಿ ಇದೆ ಅಂತ ಹೇಳ್ತಾರೆ. ಯಾವ್ದು ಅಂದ್ರೆ ಸ್ತ್ರೀ ಪುರುಷ ಅಂಬೋದು, ಸ್ತ್ರೀ ಪುರುಷ ಅಂತ ಇಲ್ಲಿ ಹೇಳೋದು ಯಾವ್ದು ಅಂದ್ರೆ ಆ ಒಂದು ಸ್ತ್ರೀ ವಾಟ್ ಎವರ್ ಇಸ್ ವೆರಿ ಆಬ್ವಿಯಸ್ ವಿಮೆನ್ ಅಂಡ್ ಮೆನ್ ಅಂತ ಆಬ್ವಿಯಸ್ ಆಗಿರುವಂತ ಸ್ತ್ರೀ ಪುರುಷರು, ಇದು ಜೀವಕ್ಕೆ ಜೀವ, ಯಾರ ಜೀವ ಹೆಣ್ಣು ಜೀವ, ಯಾರ ಜೀವ ಗಂಡು ಜೀವ, ಇದು ನಾವು ನಮ್ಮ ನಮ್ಗೆ ಆ ಯೋಗ್ಯತೆಯೇ ಇಲ್ಲ ನಮ್ಗೆ, ನಮ್ಗೆ ಅಂತ ಮಾತ್ರ ಇಲ್ಲ, ಈ ನಿರಂಶ ಜೀವಗಳು, ನಿರಂಶ ಜೀವಿಗಳು ಅಂದ್ರ ಏಳು ಜನ ಹೇಳ್ತಾರೆ, ತೃಣದಿಂದ ಮನುಷ್ಯ ಗಂಧರ್ವರು ತನಕ ಇರುವಂತ ಏಳು ಸ್ಪೀಸೀಸ್, ಹೈಯರ್ ಸ್ಪೀಸೀಸ್, ತೃಣ ಆದ ಮೇಲೆ ಕ್ರಿಮಿ ಬರುತ್ತೆ, ಆಮೇಲೆ ಪಕ್ಷಿ ಬರುತ್ತೆ, ಆಮೇಲೆ ಪಶು ಬರುತ್ತೆ, ಆಮೇಲೆ ಮನುಷ್ಯ, ಮನುಷ್ಯ ಆದ ಮೇಲೆ ಚಕ್ರವರ್ತಿಗಳು, ಚಕ್ರವರ್ತಿಗಳು ಚಕ್ರವರ್ತಿಗಳು ಆದ ಮೇಲೆ ಮನುಷ್ಯ ಗಂಧರ್ವರು ಅಂತ ಈ ಏಳು ಜನ ನಿರಂಶರು. ದೇ ಕ್ಯಾನ್ ಬಿ ಇನ್ ಒನ್ ಪ್ಲೇಸ್ ಇನ್ ಒನ್ ಟೈಮ್, ಏಕ ದೇಶವೇ ಇರುತ್ತೆ, ಅಟ್ ದ ಸೇಮ್ ಟೈಮ್ ದೇ ಕೆನಾಟ್ ಬಿ ಹಿಯರ್ ಅಂಡ್ ದೇರ್ ಇನ್ ದಿಸ್ ಕಾಲ ಆರ್ ಪ್ರೀವಿಯಸ್ ಕಾಲ, ಹಾಗಿರ್ಲಕ್ಕೆ ಸಾಧ್ಯ ಇಲ್ಲ. ಸೊ ಈ ನಿರಂಶರು ಅಂತ ತಕೊಂಡಾಗ ಇಲ್ಲಿ ಇರುವಂತ ನಿರಂಶರಿಗೆ ಏನಾಗತ್ತಂದ್ರೆ ಅವರಿಗೆ ಇತರ ಬಿಂಬದ ಬಗ್ಗೆ ಗೊತ್ತಾಗೋದಿಲ್ಲ. ಈ ಅವ್ರಿಗೆ ಜ್ಞಾನ ಬಂದನು, ಅಪ್ರೋಕ್ಷ ಬಂದ್ರನು, ಇತರ ಜೀವರ ಬಿಂಬ ಏನು ಅಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಸೊ ಆದ ಕಾರಣದಿಂದ ಇಲ್ಲಿ ಸ್ತ್ರೀ ಪುರುಷ ಭೇದ ಅಂತ ಹೇಳುವಾಗ ಆಸ್ ಯು ಸಿ ಇಟ್ ಮ್ಯಾನ್ ಆರ್ ವುಮೆನ್, ಸೊ ಇದು ಬ್ರಾಡ್ ಡಿವಿಷನ್, ತಂದೆ ತಾಯಿ ಎಲ್ಲರನ್ನು ಹೀಗೆ ನೋಡೋದು, ತಂದೆ ತಾಯಿ ಎಂಬೋ ರೀತಿಯಿಂದ ನೋಡೋದು. ಸೊ ಹೀಗೆ ಸ್ತ್ರೀ ಪುರುಷ ಎಂಬೋ ಭೇದದಲ್ಲಿ ಇದೆ. ಜಡದೊಳಗೆ ಎಷ್ಟಿದೆ ಸ್ತ್ರೀ ಪುರುಷ ಭೇದದಲ್ಲಿ ಜಡದೊಳಗೆ ತಿಳಿಯುವುದು, ಜಡದಲ್ಲಿ ಹೇಗೆ ತಿಳಿಯೋದು ಅಂತ ಹೇಳುವಾಗ ಅಲ್ಲಿ ಜಡದಲ್ಲಿ ಭೇದ ಏನು ಅಂದ್ರೆ ಆಹಿತ ಪ್ರತಿಮೆ ಸಹಜಾಚಲ ಅಂತ. ಇದು ನಾವು ವಿಭೂತಿ ಸಂಧಿಯಲ್ಲಿ ನೋಡಿದ್ದೀವಿ, ಅಲ್ಲಿ ಇಂಟ್ರಡಕ್ಷನ್ ತರ ಕೊಟ್ಟಿದ್ದಾರೆ, ಇಂಟ್ರಡಕ್ಷನ್ ಕೊಟ್ಟನು ವಿಸ್ತಾರವಾಗಿ ನೋಡಿದ್ವಿ, ಅದನ್ನ ನೆನಪು ಮಾಡ್ಕೋಬೇಕು. ಇಲ್ಲಿ ಜಡಗಳಲ್ಲಿ ಏನು ಅಂದ್ರೆ ನಮ್ಗೆ ಗೊತ್ತಿರುವಂತದ್ದೇ ನೋಡಿದ್ರೆ ಜಡ ಅಂತ ನೀವು ತಕೊಂಡ್ರೆ ಇವಾಗ ತೀರ್ಥ ಕ್ಷೇತ್ರ ಹೋಗ್ತೀವಿ, ತೀರ್ಥ ಗೋದಾವರಿ ಕೃಷ್ಣ ಕಾವೇರಿ ಹೀಗೆ ಹೋಗ್ತೀವಿ ನಾವು, ಕ್ಷೇತ್ರ ತಿರುಪತಿ ತೋತಾದ್ರಿ ಮುಂತಾದ ಬದ್ರಿ ಮುಂತಾದ ಜಾಗ ಹೋಗ್ತೀವಿ. ಸೊ ಬೇಸಿಕಲಿ ಜಲ ಮತ್ತು ಒಂದು ಪೃಥ್ವಿ, ಸೊ ಇಲ್ಲಿ ಈ ತರ ಎರಡು ಇಟ್ಕೊಳ್ತೀವಿ. ಇನ್ನೊಂದು ಏನು ಅಂದ್ರೆ ಶಿಲಾ, ಮೂರು ರೀತಿ. ಸೊ ಈ ಮೂರು ರೀತಿಯಾಗಿರತ್ತಲ್ಲ ಇದಕ್ಕೆ ಇವರು ಹೇಳ್ತಾರೆ. ಸೊ ಈ ಜಡದೊಳಗೆ ತಿಳಿಯುವುದು ಆಹಿತ ಪ್ರತಿಮೆ ಸಹಜಾಚಲ ಅಂತ. ಆಹಿತ ಪ್ರತಿಮೆ ಸಹಜಾಚಲ ಅಂದ್ರೆ ಇಲ್ಲಿ ನಾವು ಗೋದಾವರಿ ಕೃಷ್ಣ ಮುಂತಾದಕ್ಕೆ ಹೋದಾಗ ಅಲ್ಲಿ ಹೋಗಿ ಕೂತು ಆವಾಹನೆ ಮಾಡಬೇಕು, ಆಚಾರನ ಕರಿಬೇಕು, ಇದೆಲ್ಲ ಮಾಡೋದಿಲ್ಲ, ಸ್ಟೇಟವೇ ಪೂಜೆ ಮಾಡ್ತೀವಿ. ತುಳಸಿಗೆ ನಾವು ಆವಾಹನ ಅದು ಇದು ಮಂತ್ರ ತಂತ್ರದಿಲ್ಲ, ಹಾಗೆ ಪೂಜೆ ಮಾಡೋದು. ಯಾಕೆ ಅಂದ್ರೆ ಅಲ್ಲಿ ಸಹಜವಾಗಿಯೇ ದೇವರ ಸನ್ನಿಧಾನ ಇದೆ, ಪ್ರತ್ಯೇಕವಾಗಿ ಏನು ಮಾಡಬೇಕಾಗಿಲ್ಲ. ಅದು ಒಂದು ಬಗೆ. ಸೇಮ್ ಥಿಂಗ್ ಇಸ್ ಸಾಳಗ್ರಾಮ. ಸಾಳಗ್ರಾಮದಲ್ಲಿನೂ ಆವಾಹನೆ ಮುಂತಾದಿಲ್ಲ, ಯಾವಾಗಲೂ ನಿತ್ಯ ಸನ್ನಿಧಾನ ಅಲ್ಲಿ ಇದ್ದೇ ಇರುತ್ತೆ. ಎಲ್ಲಿ ತೀರ್ಥ ಕ್ಷೇತ್ರ ಶಿಲಾ ಅಂದ್ರೆ ಸಾಳಗ್ರಾಮದಲ್ಲಿ ಇರೋದು. ಇದು ಬಂದು ಏನ್ ಹೇಳ್ತಾರೆ ಇದಕ್ಕೆ ಬಂದು ಸಹಜಾಚಲ ಅಂತ ಹೇಳ, ಸಹಜವಾಗಿ ಇರುವಂತ ಅಚಲಗಳು ಅಂತ. ಸಹಜ ಅಂತ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ ವಿಭೂತಿಯಲ್ಲಿ. ಇಲ್ಲಿ ಸಹಜ ಅಚಲ ಅಂದ್ರೆ ಅಚಲವಾದದ್ದು ಅಂದ್ರೆ ಜಡ ಪ್ರತಿಮೆಗಳು ಎಂಬುದಕ್ಕೆ ಕೊಡ್ತಾರೆ. ಸೊ ಹೀಗೆ ಇದು ಒಂದು ರೀತಿ. ಇನ್ನೊಂದು ಆಹಿತ ಅಂದ್ರೆ ಆ ಸಮಂತ ಅಂದ್ರೆ ಚಂದಾಗೆ ಆವಾಹನ ಮಾಡಿದ ಪ್ರತಿಮೆ ಅಂತ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ಲಿ ಇದನ್ನ ನಾವು ಪೂರ್ತಿ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣಮಸ್ತು.